ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತಹ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ದೇವರು ಆಕಾಶಗಳನ್ನು, ಭೂಮಿಯನ್ನು, ಸಾಗರಗಳನ್ನು ಮತ್ತು ಅವುಗಳಲ್ಲಿ ಒಳಗೊಂಡಿರುವ ಎಲ್ಲವನ್ನೂ ಹೇಗೆ ಸೃಷ್ಟಿಸಿದನೆಂಬುದನ್ನು ನಾವು ಓದಿದ್ದೇವೆ. ಕರ್ತನಾದ ದೇವರು ತನ್ನ ಮಾತಿನ ಹೊರತಾಗಿ ಯಾವುದನ್ನೂ ಉಪಯೋಗಿಸದೆ ಆರು ದಿನಗಳಲ್ಲಿ ಪ್ರತಿಯೊಂದನ್ನೂ ಉಂಟು ಮಾಡಿದನು. ದೇವರು ಲೋಕವನ್ನು ಯಾಕೆ ಸೃಷ್ಟಿಸಿದನೆಂಬುದನ್ನು ಸಹ ನಾವು ನೋಡಿದೆವು. ತನ್ನ ಸ್ವಂತ ಮಹಿಮೆಗಾಗಿ ಸೃಷ್ಟಿಸುವುದಕ್ಕೆ ತಾನು ಯೋಜನೆ ಹಾಕಿಕೊಂಡ ಜನರಿಗಾಗಿ ಆತನು ಇದನ್ನು ಉಂಟು ಮಾಡಿದನು. ಮನುಷ್ಯನು ನಿಜವಾದ ಅಭಿವೃದ್ಧಿಯಲ್ಲಿ ಜೀವಿಸುವಂತಹ ಸುಂದರವಾದ ಮತ್ತು ಅದ್ಭುತವಾದ ಸ್ಥಳವನ್ನು ಸೃಷ್ಟಿಸುವುದಕ್ಕೆ ದೇವರು ಎಷ್ಟೊಂದು ದಯಾಪರನು. ದೇವರು ಮೊದಲನೆಯ ಮನುಷ್ಯನನ್ನು ನಿಖರವಾಗಿ ಹೇಗೆ ಸೃಷ್ಟಿಸಿದನೆಂದು ಕಲಿತುಕೊಳ್ಳಲು ವಾಕ್ಯಗಳನ್ನು ಪರೀಕ್ಷಿಸುವುದಕ್ಕೆ ಈ ದಿನ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆತನು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದನೆಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹ ನಾವು ದೇವರ ಸಹಾಯದೊಂದಿಗೆ ಅನ್ವೇಷಿಸೋಣ. ತೋರಾದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಮೊದಲನೆಯ ಅಧ್ಯಾಯದ 26ನೇ ವಚನದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ಕರ್ತನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹಾರಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಿಂದ 27 ವಚನ. ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಅಗತ್ಯವಾಗಿರುವ ಗಂಭೀರವಾದ ಮತ್ತು ಅಗಾಧವಾದ ಸತ್ಯವು ನಮ್ಮ ಮುಂದೆ ಇದೆ. ದೇವರು ಮೊದಲನೆಯ ಮನುಷ್ಯನನ್ನು ಮತ್ತು ಸ್ತ್ರೀಯನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದನು. ಇದನ್ನು ಆಲೋಚಿಸಿರಿ. ಮನುಷ್ಯನು ತನ್ನ ಹಾಗೆ ಇರಬೇಕೆಂದು ದೇವರು ಅವನನ್ನು ಉಂಟು ಮಾಡಿದನು. ಸತ್ಯವಾಗಿಯೂ ದೇವರು ಉಂಟು ಮಾಡಿದ ಎಲ್ಲಾ ಜೀವಿಗಳೊಳಗೆ ಮನುಷ್ಯನು ಹೆಚ್ಚು ಪ್ರಾಮುಖ್ಯವಾದ ಜೀವಿಯಾಗಿದ್ದಾನೆ. ಮನುಷ್ಯನು ಮಾತ್ರ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ. ಹಾಗಾದರೆ ಈಗ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು ಎಂದು ದೇವರ ವಾಕ್ಯ ಹೇಳುವುದು, ಇದರ ಅರ್ಥವೇನು? 2ನೇ ಅಧ್ಯಾಯದ 7ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಈ ವಚನದಲ್ಲಿ ನಾವು ಗಮನಿಸುವುದೇನೆಂದರೆ, ದೇವರು ಮೊದಲನೆಯ ಮನುಷ್ಯನನ್ನು ಉಂಟು ಮಾಡಿದಾಗ ಎರಡು ಮೂಲ ವಸ್ತುಗಳೊಂದಿಗೆ ಉಂಟು ಮಾಡಿದನು. ಒಂದು ಶರೀರ ಮತ್ತೆ ಒಂದು ಆತ್ಮ. ಮನುಷ್ಯನು ಕೇವಲ ಒಂದು ಪ್ರಾಕೃತಿಕ ಜೀವಿಯಲ್ಲ. ಆತನಿಗೆ ಶರೀರ ಮತ್ತು ಆತ್ಮ ಎರಡೂ ಇತ್ತು. ದೇವರು ಮನುಷ್ಯನನ್ನು ಎರಡು ಹಂತಗಳಲ್ಲಿ ಉಂಟು ಮಾಡಿದನು. ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ಮತ್ತೆ ಕೇಳಿಸಿಕೊಳ್ಳಿರಿ. ಒಂದು, ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. ಎರಡು, ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ಮೊದಲು ದೇಹವನ್ನು ರೂಪಿಸಿದನು ಎಂಬುದನ್ನು ಈ ವಾಕ್ಯದಿಂದ ನಾವು ಕಲಿಯುತ್ತೇವೆ. ದೇವರು ಯಾಕೆ ಮೊದಲು ದೇಹವನ್ನು ಮಾಡಿದನು? ಮನುಷ್ಯನ ಆತ್ಮವನ್ನು ಆತನು ಇಡಬೇಕಾಗಿದ್ದಂತಹ ವಾಸಸ್ಥಳ ಇದು ಆಗಬೇಕಾಗಿತ್ತು. ಆದುದರಿಂದ ಆತನು ಶರೀರವನ್ನು ಮೊದಲು ರೂಪಿಸಿದನು. ನಿಮ್ಮ ಶರೀರವು ನಿಮ್ಮ ಮನೆಯಾಗಿದೆ ಎಂದು, ನಿಜವಾದ ನೀವು ಅಂದರೆ ನಿಮ್ಮ ಆತ್ಮ ಜೀವಿಸುವಂತಹ ತಾತ್ಕಾಲಿಕ ಅದು ಗುಢಾರ ಎಂದು ನಿಮಗೆ ಗೊತ್ತಾ? ಅದನ್ನೇ ವಾಕ್ಯಗಳು ಕಲಿಸಿ ಹೇಳುವುದೇನೆಂದರೆ, ಭೂಮಿಯ ಮೇಲಿರುವ ನಮ್ಮ ಮನೆಯ ಗುಢಾರದ ಹಾಗಿದೆ. ಅದು 2 ಕೊರಿಂಥ 5ನೇ ಅಧ್ಯಾಯ 1ನೇ ವಚನ. ಆತ್ಮ ವಾಸಿಸುವುದಕ್ಕಾಗಿ ದೇವರು ಮಾನವನ ಶರೀರವನ್ನು ಸೃಷ್ಟಿಸಿದನು. ದೇವರು ಯಾವುದರಿಂದ ಮೊದಲು ಮನುಷ್ಯನ ಶರೀರವನ್ನು ಸೃಷ್ಟಿಸಿದನು? ಯಹೋವನು ನೆಲದ ಮಣ್ಣಿನಿಂದ ಇದನ್ನು ಮಾಡಿದನೆಂದು ವಾಕ್ಯವು ಹೇಳುತ್ತದೆ. ನಾವು ಜೀವಿಸುತ್ತಿರುವ ಆಧುನಿಕ ಯುಗದಲ್ಲಿ ಭೂಮಿಯ ಮಣ್ಣು ಸುಮಾರು 20 ರಾಸಾಯನಿಕಗಳಿಂದ ರಚಿತಗೊಂಡಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಎಲ್ಲಾ 20 ರಾಸಾಯನಿಕ ಪದಾರ್ಥಗಳು ಮಾನವನ ಶರೀರದಲ್ಲಿ ಕಂಡುಬರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅದಕ್ಕೋಸ್ಕರವೇ ದೇವರ ಪ್ರವಾದಿಯಾಗಿರುವ ದಾವಿದನು ಕೀರ್ತನೆಗಳಲ್ಲಿ ಹೀಗೆ ಬರೆಯುತ್ತಾನೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಕೀರ್ತನೆ 103:14. ಹೌದು, ಶರೀರವು ಮಣ್ಣಿನಿಂದ ಮಾಡಲ್ಪಟ್ಟಿದೆ, ಆದರೆ ಇದು ನಿಷ್ಪ್ರಯೋಜಕವೆಂದು ಇದರ ಅರ್ಥವಲ್ಲ. ಮಾನವನ ಶರೀರದಲ್ಲಿ ಅಣುಗಳೆಂದು ನಾವು ಕರೆಯುವಂತಹ 70 ಟ್ರಿಲಿಯನ್ಗಿಂತಲೂ ಹೆಚ್ಚು ಭಾಗಗಳಿವೆ. ಆ ಎಲ್ಲಾ ಭಾಗಗಳು ಸಂಪೂರ್ಣ ಸಾಮರಸ್ಯದಲ್ಲಿ ಕಾರ್ಯ ಮಾಡುವುದಕ್ಕೆ ಒಟ್ಟಾಗಿ ಹೆಣೆಯಲ್ಪಟ್ಟಿವೆ. ಮಾನವನ ಶರೀರವು ಒಂದು ಅದ್ಭುತವಾದುದಾಗಿದೆ. ನಮ್ಮ ಶರೀರಗಳಲ್ಲಿ ದೇವರು ಮೆದುಳು, ಹೃದಯ, ಶ್ವಾಸಕೋಶ, ಪಿತ್ತ ಜನಕಾಂಗ, ಕರುಳುಗಳು, ಮೂಳೆಗಳು, ಮಾಂಸಖಂಡಗಳು, ಚರ್ಮ, ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ ಮತ್ತು ಅನೇಕ ಅನೇಕ ಆಶ್ಚರ್ಯಕರವಾದ ಭಾಗಗಳನ್ನು ಇಟ್ಟಿದ್ದಾನೆ. ಪ್ರತಿಯೊಂದು ಭಾಗವು ತಮ್ಮ ಪಾತ್ರವನ್ನು ತಿಳಿದಿವೆ. ಕೇವಲ ದೇವರು ಇದನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿಯೇ ಪ್ರವಾದಿಯಾದ ದಾವಿದನು ಸಹ ಹೀಗೆ ಬರೆಯುತ್ತಾನೆ, ಕರ್ತನೇ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಅದು ಕೀರ್ತನೆ 139:14. ಹೌದು, ಮಾನವನ ಶರೀರವು ಒಂದು ನಂಬಿಕೆಗೆ ಮೀರಿದ ಅದ್ಭುತವಾಗಿದೆ. ಆದಾಗ್ಯೂ ಅದು ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ ಶರೀರವಾಗಿತ್ತು. ಇಲ್ಲ, ಇದು ಹಾಗೆ ಮಾಡಲ್ಪಟ್ಟಿಲ್ಲ. ಯಾಕೆಂದರೆ ದೇವರು ಆತ್ಮಸ್ವರೂಪನು. ದೇವರು ಮನುಷ್ಯನ ಭೌತಿಕ ರೀತಿಯನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲಿಲ್ಲ. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು ಎಂದು ವಾಕ್ಯವು ನಮಗೆ ಹೇಳುವಾಗ, ಹಾಗಾದರೆ ಇದರ ಅರ್ಥವೇನು? ಅಂದರೆ ದೇವರು ಮನುಷ್ಯನ ಆತ್ಮವನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನೆಂದು ಇದರ ಅರ್ಥ. ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿದಾಗ ಅದು ಜೀವವಿಲ್ಲದಾಗಿತ್ತು ಎಂದು ಈಗಾಗಲೇ ನಾವು ಗಮನಿಸಿದ್ದೇವೆ. ಇದು ಕೇವಲ ಪಾರ್ಥಿವ ದೇಹವಾಗಿತ್ತು. ದೇವರು ಆತ್ಮವನ್ನು ಇಡುವುದಕ್ಕಿಂತ ಮುಂಚೆ ಮನುಷ್ಯನ ಶರೀರವನ್ನು ಮೊದಲು ಯಾಕೆ ಸೃಷ್ಟಿಸಿದನು? ಎಲ್ಲ ಬಲವುಳ್ಳ ದೇವರು ಇತರ ಎಲ್ಲಾ ಜೀವಿಗಳನ್ನು ಸೃಷ್ಟಿಸಿದ ಹಾಗೆ ಒಂದೇ ಸರಳವಾದ ಹಂತದಲ್ಲಿ ಮನುಷ್ಯನನ್ನು ಯಾಕೆ ಸೃಷ್ಟಿಸಲಿಲ್ಲ? ಮನುಷ್ಯನು ತನ್ನಲ್ಲಿ ತಾನೇ ಜೀವದ ಮೇಲೆ ಬಲವನ್ನು ಹೊಂದಿಲ್ಲ ಎಂಬುದನ್ನು ನಮಗೆ ಈ ರೀತಿಯಲ್ಲಿ ಕಲಿಸುವುದಕ್ಕೆ ಬಹುಶಃ ಹೀಗೆ ಮಾಡಿರಬಹುದು. ಮನುಷ್ಯನು ತನಗೆ ತಾನೇ ಜೀವವನ್ನು ಕೊಟ್ಟುಕೊಳ್ಳುವುದಕ್ಕಾಗುವುದಿಲ್ಲ ಮತ್ತು ಜೀವಿಸುವ ಯಾವುದನ್ನು ಸೃಷ್ಟಿಸುವುದಕ್ಕಾಗುವುದಿಲ್ಲ. ದೇವರು ಜೀವದ ಕರ್ತನಾಗಿದ್ದಾನೆ ಮತ್ತು ಆತನಲ್ಲಿ ಮಾತ್ರವೇ ಜೀವವು ಕಂಡುಬರುತ್ತದೆ. ಜೀವವು ಮನುಷ್ಯನಿಂದ ಬರಲಿಲ್ಲ, ಇದು ದೇವರಿಂದ ಬಂದ ಬಹುಮಾನ. ವಾಕ್ಯವು ಹೀಗೆ ಹೇಳುತ್ತದೆ, ಯಹೋವ ದೇವರು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರು ಉಂಟು ಮಾಡಿದ ಶರೀರವು ಜೀವಿಸುವುದಕ್ಕೆ ಪ್ರಾರಂಭಿಸಿತು. ಯಾಕೆ ಇದು ಜೀವಂತವಾಯಿತು? ಯಾಕೆಂದರೆ ಕರ್ತನಾದ ದೇವರು ಅದಕ್ಕೆ ಆತ್ಮವನ್ನು ಕೊಟ್ಟನು. ದೇವರು ತನ್ನ ಜೀವವನ್ನು ಪಾರ್ಥಿವ ದೇಹದೊಳಗೆ ಊದಿದನು. ದೇವರಲ್ಲಿದ್ದ ಜೀವವು ಈಗ ಮನುಷ್ಯನಲ್ಲಿತ್ತು. ಹಾಗಾಗಿ ಮನುಷ್ಯನು ಬದುಕುವ ಜೀವಿಯಾದನು. ಆದ್ದರಿಂದ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಯಾವುದನ್ನು ಉಂಟು ಮಾಡಿದನು? ಆತ್ಮವನ್ನು. ದೇವರು ಮನುಷ್ಯನ ಆತ್ಮವನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಆತ್ಮದಲ್ಲಿ ಕಂಡುಬರುವಂತಹ ಕೆಲವು ಗುಣಲಕ್ಷಣಗಳು ಮನುಷ್ಯನ ಆತ್ಮದಲ್ಲಿ ಸಹ ಕಂಡುಬರುವಂಥದ್ದೆಂಬುದು ನಿಮಗೆ ತಿಳಿದಿದೆಯೋ? ಈ ದಿನದ ಪಾಠವನ್ನು ಮುಗಿಸಕ್ಕಿಂತ ಮುಂಚೆ ದೇವರಲ್ಲಿ ಕಂಡುಬರುವ 3 ವಿಶೇಷ ಗುಣಗಳು ಅಥವಾ ಲಕ್ಷಣಗಳು ಮನುಷ್ಯನಲ್ಲಿಯೂ ಕಂಡುಬರುವುದನ್ನು ಆಲೋಚಿಸುವುದಕ್ಕೆ ನಾವು ಬಯಸುತ್ತೇವೆ. ದೇವರೊಂದಿಗೆ ನಾವು ಹಂಚಿಕೊಂಡಿರುವ ಈ 3 ಲಕ್ಷಣಗಳು ಕುರಿತಾಗಿ ನಾವು ಆಲೋಚಿಸುತ್ತಿದ್ದ ಹಾಗೆ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು ಎಂದು ವಾಕ್ಯವು ಹೇಳುವಾಗ ಇದರ ಅರ್ಥವೇನೆಂಬುದನ್ನು ನಾವು ತಿಳಿದುಕೊಳ್ಳುವುದು ಒಳ್ಳೆಯದು. ಈ ಕೆಳಗೆ ಇರುವುಗಳು ದೇವರು ಮನುಷ್ಯನಲ್ಲಿ ಇಟ್ಟಂತಹ 3 ಲಕ್ಷಣಗಳಾಗಿವೆ. 1, ಮೊದಲನೆಯದು, ದೇವರು ಮನುಷ್ಯನಿಗೆ ಮನಸ್ಸನ್ನು ಅಂದರೆ ಆತ್ಮ ಕೊಟ್ಟನು, ಹಾಗಾಗಿ ಅವನು ದೇವರನ್ನು ತಿಳಿದುಕೊಂಡನು. 2, ದೇವರು ಮನುಷ್ಯನಿಗೆ ಹೃದಯವನ್ನು ಅಂದರೆ ಮನೋಭಾವವನ್ನು ಕೊಟ್ಟನು, ಹಾಗಾಗಿ ಅವನು ದೇವರನ್ನು ಪ್ರೀತಿಸಿದನು. 3, ದೇವರು ಮನುಷ್ಯನಿಗೆ ಇಚ್ಛೆಯನ್ನು ಅಂದರೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟನು, ಹಾಗಾಗಿ ಅವನು ದೇವರಿಗೆ ವಿಧೇಯನಾದನು. ದೇವರು ಒಂದು ಮನಸ್ಸು, ಒಂದು ಹೃದಯ ಮತ್ತು ಒಂದು ಚಿತ್ತದ ಒಡೆಯನಾಗಿರುವ ಹಾಗೆಯೇ ಆತನು ಮನುಷ್ಯನ ಆತ್ಮದಲ್ಲಿ ಒಂದು ಮನಸ್ಸನ್ನು, ಒಂದು ಹೃದಯವನ್ನು ಮತ್ತು ಒಂದು ಚಿತ್ತವನ್ನು ಇಟ್ಟನು. ಇದರ ಅರ್ಥವೇನೆಂಬುದನ್ನು ಈಗ ಆಲೋಚಿಸೋಣ. ಮೊದಲನೇದು, ದೇವರು ಮನುಷ್ಯನಿಗೆ ತನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವಿರುವ ಮತ್ತು ತಾನು ಆಲೋಚಿಸುವ ಹಾಗೆ ಆಲೋಚಿಸುವಂತಹ ಮನಸ್ಸನ್ನು ಕೊಟ್ಟನು. ಮನುಷ್ಯನು ತನ್ನೊಂದಿಗೆ ಆಪ್ತ ಸಂಬಂಧವನ್ನು ಹೊಂದುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡದರಿಂದ ಅಂತಹ ಶಕ್ತಿಯುತವಾದ ಮನಸ್ಸಿನೊಂದಿಗೆ ಮನುಷ್ಯನನ್ನು ಉಂಟು ಮಾಡಿದನು. ದೇವರ ಪ್ರವಾದಿಯಾಗಿರುವ ಅಬ್ರಹಾಮನ ಜೀವಿತದ ಕುರಿತಾಗಿ ನಾವು ಓದುವಾಗ ಅವರು ದೇವರ ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅಬ್ರಹಾಮನು ದೇವರನ್ನು ವೈಯಕ್ತಿಕವಾಗಿ ತಿಳಿದುಕೊಂಡಿದ್ದನು ಮತ್ತು ಆತನೊಂದಿಗೆ ಆಪ್ತ ಸಂಬಂಧವನ್ನು ಹೊಂದಿದ್ದನು. ಹೀಗಿದ್ದರೂ ಅಬ್ರಹಾಮನು ಮಾತ್ರ ದೇವರ ಸ್ನೇಹಿತನಾಗಿರುವುದಕ್ಕೆ ವಿಶೇಷ ಪ್ರಯೋಜನವನ್ನು ಹೊಂದಿದವನಾಗಿಲ್ಲ. ನಾವು ಸಹ ದೇವರ ಸ್ನೇಹಿತರಾಗಬಹುದು. ಆತನೊಂದಿಗೆ ಆಪ್ತ ಸಂಬಂಧವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ಅದಕ್ಕೋಸ್ಕರವೇ ಆತನು ಮನುಷ್ಯನ ಆತ್ಮದಲ್ಲಿ ಒಂದು ಮನಸ್ಸು ಅಥವಾ ಆತ್ಮವನ್ನು ಇಟ್ಟನು. ಅದು ದೇವರ ಮನಸ್ಸಿನೊಂದಿಗೆ ಅಂದರೆ ಆತ್ಮದೊಂದಿಗೆ ಸಾಮರಸ್ಯವುಳ್ಳದ್ದಾಗಿದೆ. ಒಂದು ಪ್ರಾಣಿಯಿಂದ ಒಬ್ಬ ಮನುಷ್ಯನನ್ನು ವ್ಯತ್ಯಾಸಗೊಳಿಸುವುದು ಯಾವುದು ಎಂಬ ಒಂದು ಪ್ರಶ್ನೆಯೊಂದಿಗೆ ನಾವು ಏನು ಹೇಳುತ್ತೇವೋ ಅದನ್ನು ಬಹುಮಟ್ಟಿಗೆ ಸ್ಪಷ್ಟಪಡಿಸಬಹುದು. ಇದಕ್ಕೆ ಉತ್ತರ ಮನಸ್ಸು. ಮನುಷ್ಯನ ಮನಸ್ಸು ಮತ್ತು ಆತ್ಮವು ಒಂದು ಪ್ರಾಣಿಯ ಮನಸ್ಸಿಗಿಂತ ತುಂಬಾ ವ್ಯತ್ಯಾಸವುಳ್ಳದಾಗಿದೆ. ಪ್ರಾಣಿಗಳು ಯಾಕೆ ಈ ರೇಡಿಯೋ ಕಾರ್ಯಕ್ರಮಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಯಾಕೆಂದರೆ ನಾವು ಹೊಂದಿರುವ ಹಾಗೆ ಅದೇ ರೀತಿಯ ಮನಸ್ಸನ್ನು ಪ್ರಾಣಿಗಳು ಹೊಂದಿಲ್ಲ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀವು ಯಾಕೆ ಸಮರ್ಥರಾಗಿದ್ದೀರಿ? ಯಾಕೆಂದರೆ ಮಾನವನ ಮನಸ್ಸಿನ ರೀತಿಯ ಮನಸ್ಸನ್ನು ನೀವು ಹಂಚಿಕೊಂಡಿದ್ದೀರಿ. ಇದೇ ರೀತಿಯಲ್ಲಿ ಮನುಷ್ಯನ ಆತ್ಮವು ದೇವರ ಆತ್ಮದೊಂದಿಗೆ ಸಾಮರಸ್ಯದಿಂದಿರುವುದಕ್ಕೆ ಅಂದರೆ ಅನ್ಯೋನ್ಯತೆ ಎಂದಿರುವುದಕ್ಕೆ ರೂಪಿಸಲ್ಪಟ್ಟಿದೆ. ಖಂಡಿತವಾಗ್ಲಿ ಈ ರೀತಿ ಹೇಳುವುದರಲ್ಲಿ ಜ್ಞಾನ ಮತ್ತು ತಿಳುವಳಿಕೆಯಲ್ಲಿ ದೇವರ ಮನಸ್ಸು ಮತ್ತು ನಮ್ಮ ಮನಸ್ಸು ಎರಡೂ ಸಮಾನವಾಗಿವೆ ಎಂದು ನಾವು ಯೋಚಿಸಬಾರದು. ಎಂದಿಗೂ ಇಲ್ಲ. ದೇವರ ಜ್ಞಾನವು ಆಳವಾದದು ಮತ್ತು ಆತನ ತಿಳುವಳಿಕೆಯು ಮನುಷ್ಯನ ಜ್ಞಾನವನ್ನು ಅಧಿಕ ದೂರದಲ್ಲಿ ಮೀರಿಸುವಂತದ್ದಾಗಿದೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ ಜೀವಿಸುವ ದೇವರೊಂದಿಗೆ ಒಂದು ಅರ್ಥಗರ್ಭಿತವಾದ ಸಂಬಂಧವನ್ನು ಆನಂದಿಸುವುದಕ್ಕೆ ಸಾಧ್ಯತೆ ಇರುವ ಒಂದು ಆತ್ಮವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆತನನ್ನು ತಿಳಿಯದಿರುವ ಪ್ರಾಣಿಯ ಹಾಗೆ ನೀವಿರುವುದಕ್ಕೆ ದೇವರು ಇಷ್ಟಪಡುವುದಿಲ್ಲ. ಒಂದು ಪ್ರಾಣಿಯು ಮೆದುಳನ್ನು ಹೊಂದಿದೆ, ಆದರೆ ದೇವರ ಕುರಿತು ಅದು ಯೋಚಿಸುವುದಿಲ್ಲ. ಒಂದು ಪ್ರಾಣಿಯು ಬಾಯನ್ನು ಹೊಂದಿದೆ, ಆದರೆ ಪ್ರತಿದಿನ ತನಗೆ ಆಹಾರವನ್ನು ಕೊಡುವಂತಹ ದೇವರಿಗೆ ಅದು ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ. ಅದಕ್ಕೆ ಕಣ್ಣುಗಳಿವೆ, ಆದರೆ ಅದು ಪರಿಶುದ್ಧ ವಾಕ್ಯಗಳನ್ನು ಅಭ್ಯಾಸ ಮಾಡುವುದಿಲ್ಲ. ಅದಕ್ಕೆ ಕಿವಿಗಳಿವೆ, ಆದರೆ ಅದು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಿಲ್ಲ. ಹೇಗೂ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನು ಕರ್ತನಾದ ದೇವರನ್ನು ತಿಳಿದುಕೊಂಡನು. ಹೌದು, ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದೇವರನ್ನು ತಿಳಿದುಕೊಳ್ಳಿರಿ. ಆತನು ಸ್ಥಾಪಿಸಿರುವ ರಕ್ಷಣೆಯ ನೀತಿಯುಳ್ಳ ದಾರಿಯನ್ನು ಪಡೆದುಕೊಂಡು ನಂಬಿದರೆ ನಿಮ್ಮ ಸೃಷ್ಟಿಕರ್ತನೊಂದಿಗೆ ಅದ್ಭುತಕರವಾದ ಸಂಬಂಧವನ್ನು ಹೊಂದಿಕೊಳ್ಳುತ್ತೀರಿ. ಮುಂಬರುವ ಪಾಠಗಳಲ್ಲಿ ಸೃಷ್ಟಿಕರ್ತನೊಂದಿಗಿನ ನಿಮ್ಮ ಅದ್ಭುತಕರವಾದ ಸಂಬಂಧವನ್ನು ನಾವು ವಿವರಿಸುತ್ತೇವೆ. ಆದರೆ ಆತನನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಒಂದು ಆತ್ಮವನ್ನು ದೇವರು ಮನುಷ್ಯನಿಗೆ ಕೊಟ್ಟಿರುವುದನ್ನು ಈ ದಿನ ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಇನ್ನು ಎರಡನೆಯದಾಗಿ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದಾಗ ಅವನ ಆತ್ಮದಲ್ಲಿ ಏನೋ ಒಂದಿಟ್ಟನು, ಅದು ಹೃದಯ. ದೇವರು ಮನುಷ್ಯನಿಗೆ ಹೃದಯ ಕೊಟ್ಟಿದ್ದರಿಂದ ಅವನು ದೇವರನ್ನು ಪ್ರೀತಿಸಿದನು. ರಕ್ತವನ್ನು ಪಂಪ್ ಮಾಡುವ ಹೃದಯದ ಕುರಿತಾಗಿ ನಾವು ಮಾತಾಡುತ್ತಿಲ್ಲ. ಆದರೆ ನಿಮ್ಮ ಆತ್ಮದಲ್ಲಿ, ನಿಮ್ಮ ಭಾವೋದ್ವೇಗಗಳಲ್ಲಿ ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಯಾವುದನ್ನು ಅನುಭವ ಪಡುತ್ತೀರೋ ಅದರ ಕುರಿತಾಗಿ ಮಾತಾಡುತ್ತಿದ್ದೇವೆ. ನಿಮ್ಮ ಹೃದಯದ ವಾಸ್ತವಿಕ ಅಭಿಪ್ರಾಯಗಳ ಕುರಿತು ನಾವು ಮಾತಾಡುತ್ತಿದ್ದೇವೆ. ದೇವರು ತಾನೇ ಅನುಭವ ಪಡುವಂತಹ ಭಾವೋದ್ವೇಗಗಳನ್ನು ಅನುಭವಿಸುವುದಕ್ಕೆ ದೇವರು ಮೊದಲ ಮನುಷ್ಯನಿಗೆ ಸಾಮರ್ಥ್ಯವನ್ನು ಕೊಟ್ಟನು. ದೇವರು ಪ್ರೀತಿಸುತ್ತಾನೆ, ದ್ವೇಷಿಸುತ್ತಾನೆ, ದುಃಖವನ್ನು ಮತ್ತು ಕನಿಕರವನ್ನು ಅನುಭವ ಪಡುತ್ತಾನೆ. ಆದ್ದರಿಂದ ಪ್ರೀತಿ ಮತ್ತು ದ್ವೇಷವೆನ್ನುವಂತಹ ಭಾವೋದ್ವೇಗಗಳನ್ನು ಅನುಭವ ಪಡುವಂತಹ ಸಾಮರ್ಥ್ಯವಿರುವ ಒಂದು ಹೃದಯವನ್ನು ದೇವರು ಮನುಷ್ಯನ ಆತ್ಮದೊಳಗೆ ಇಟ್ಟನು. ತಾನು ಯಾವುದನ್ನು ದ್ವೇಷಿಸುತ್ತಾನೋ ಅದನ್ನು ಮನುಷ್ಯನು ದ್ವೇಷಿಸುವುದಕ್ಕೆ ಮತ್ತು ತಾನು ಯಾವುದನ್ನು ಪ್ರೀತಿಸುತ್ತಾನೋ ಅದನ್ನು ಮನುಷ್ಯನು ಪ್ರೀತಿಸುವುದಕ್ಕೆ ದೇವರು ಬಯಸಿದನು. ನಾವು ಹೃದಯಪೂರ್ವಕವಾಗಿ ಆತನನ್ನು ಪ್ರೀತಿಸುವುದನ್ನು ದೇವರು ಇಷ್ಟಪಡುತ್ತಾನೆ. ಅದಕ್ಕಾಗಿಯೇ ಆತನು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಒಂದು ಹೃದಯವನ್ನು ಕೊಟ್ಟನು. ಇನ್ನು ಮೂರನೇದಾಗಿ ನಾವು ನೋಡುವಾಗ, ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನಿಗೆ ದೇವರು ಏನೋ ಒಂದು ಕೊಟ್ಟನು. ಆತನು ಮನುಷ್ಯನ ಆತ್ಮದಲ್ಲಿ ಒಂದು ಚಿತ್ತವನ್ನಿಟ್ಟನು. ತನ್ನ ಸ್ವಂತ ದಾರಿಯನ್ನು ಆರಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಅನುಮತಿಯನ್ನು ಕೊಟ್ಟಿದ್ದಾನೆ. ಆತನು ಏನಾದರೊಂದು ಮಾಡುವುದು ಅಥವಾ ಮಾಡದಿರುವುದನ್ನು ಆರಿಸಿಕೊಳ್ಳುವುದಕ್ಕೆ ದೇವರು ತಾನೇ ಅಧಿಕಾರವನ್ನು ಹೊಂದಿದ್ದನು. ಹಾಗಾಗಿ ತನಗಾಗಿ ಪ್ರಾಮುಖ್ಯವಾದ ಆಯ್ಕೆಗಳನ್ನು ಮಾಡುವುದಕ್ಕೆ ಜವಾಬ್ದಾರಿ ಮತ್ತು ಅಧಿಕಾರದೊಂದಿಗೆ ದೇವರು ಮನುಷ್ಯನನ್ನು ಉಂಟು ಮಾಡಿದನು. ದೇವರು ಮನುಷ್ಯನನ್ನು ಸೃಷ್ಟಿಸಿದನು. ಹಾಗಾಗಿ ಅವನು ಯಾಂತ್ರಿಕವಾಗಿ ಆತನ ಚಿತ್ತವನ್ನು ಮಾಡುವನಾದನು ಮತ್ತು ಈ ವಿಷಯದಲ್ಲಿ ಅವನಿಗೆ ಯಾವುದೇ ಆಯ್ಕೆಯನ್ನು ಹೊಂದಿರಲಿಲ್ಲ. ಹೇಗಿದ್ದರು ದೇವರಿಗೆ ವಿಧೇಯನಾಗಿರುವುದೋ ಇಲ್ಲವೋ ಎನ್ನುವುದನ್ನು ತಾನೇ ಆರಿಸಿಕೊಳ್ಳುವುದಕ್ಕೆ ದೇವರು ಮನುಷ್ಯನಿಗೆ ಉಚಿತವಾದ ಚಿತ್ತವನ್ನು ಮತ್ತು ಜವಾಬ್ದಾರಿಯನ್ನು ಕೊಟ್ಟನು. ದೇವರು ಕೇವಲ ಒಂದು ಯಂತ್ರವನ್ನು ಅಂದರೆ ರೋಬಾಟ್ ಸೃಷ್ಟಿಸುವುದಕ್ಕೆ ದೇವರು ಬಯಸಲಿಲ್ಲ. ಪ್ರತಿದಿನ ಉದಯಿಸುವ ಸೂರ್ಯನ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಲಿಲ್ಲ. ಆದರೆ ವಿಷಯದಲ್ಲಿ ಆಯ್ಕೆಯನ್ನು ಹೊಂದಿರಲಿಲ್ಲ. ಸೂರ್ಯನು ಪ್ರತಿದಿನ ಯಾಂತ್ರಿಕವಾಗಿ ಅಂದರೆ ದೇವರ ಚಿತ್ತವನ್ನು ನೆರವೇರಿಸುತ್ತಾನೆ. ಅದು ಮನುಷ್ಯನೊಂದಿಗೆ ಯಾಕೆ ಆಗಲಿಲ್ಲ? ಯಾಕೆಂದರೆ ಮನುಷ್ಯನು ಒಂದು ವಿಶೇಷವಾದ ಸೃಷ್ಟಿಯಾಗಿದ್ದಾನೆ. ದೇವರು ನಮ್ಮನ್ನು ಆತನಿಗಾಗಿ ಉಂಟು ಮಾಡಿದನು. ಆತನನ್ನು ಪ್ರೀತಿಸುವುದನ್ನು ಮತ್ತು ಆರಾಧಿಸುವುದನ್ನು ನಾವು ಆರಿಸಿಕೊಳ್ಳುವುದಕ್ಕೆ ದೇವರು ಇಷ್ಟಪಟ್ಟನು. ಒಂದು ದೊಡ್ಡದಾದ ಜವಾಬ್ದಾರಿಯನ್ನು ದೇವರು ಮನುಷ್ಯನ ವಶಕ್ಕೆ ಒಪ್ಪಿಸಿದನು. ದೇವರನ್ನು ಅಥವಾ ಸೈತಾನನ್ನು ಎರಡರಲ್ಲಿ ಒಂದನ್ನು ಹಿಂಬಾಲಿಸುವುದಕ್ಕೆ ಮನುಷ್ಯನು ತಾನೇ ಆರಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯವನ್ನು ಪ್ರೇಮದಿಂದ ಪಾಲಿಸುವುದನ್ನು ಅಥವಾ ಅದನ್ನು ಕಡೆಗಣಿಸುವುದನ್ನು ತಾನೇ ಆರಿಸಿಕೊಳ್ಳಬೇಕು. ತನ್ನ ವಾಕ್ಯವನ್ನು ನಂಬುವುದಕ್ಕೆ ದೇವರು ಯಾರೊಬ್ಬರನ್ನು ಬಲವಂತಪಡಿಸುವುದಿಲ್ಲ. ಆತನನ್ನು ಪ್ರೀತಿಸುವುದಕ್ಕೆ ಮತ್ತು ವಿಧೇಯವಾಗುವುದಕ್ಕೂ ದೇವರು ಎಂದಿಗೂ ಬಲವಂತಪಡಿಸುವುದಿಲ್ಲ. ಪ್ರೀತಿಯನ್ನು ಬಲಪ್ರಯೋಗ ಮಾಡಿದರೆ ಅದು ಪ್ರೀತಿಯಾಗುವುದಿಲ್ಲ. ನಾವು ಯಾವ ದಾರಿಯನ್ನು ಅನುಸರಿಸಬೇಕೆಂಬುದನ್ನು ನಾವೇ ಆರಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಪ್ರತಿಯೊಬ್ಬರಿಗೆ ಅನುಮತಿಸಿದ್ದಾನೆ. ಆದರೆ ಕೊನೆಯಲ್ಲಿ ಆತನ ರಾಜ್ಯವನ್ನು ಯಾರು ತಿರಸ್ಕರಿಸುತ್ತಾರೋ ಅಂತಹ ಪ್ರತಿಯೊಬ್ಬರಿಗೆ ದೇವರು ತೀರ್ಪು ಕೊಡುತ್ತಾನೆ. ಯಾಕೆಂದರೆ ದೇವರು ಮನುಷ್ಯನನ್ನು ತನಗಾಗಿ ಸೃಷ್ಟಿಸಿದನು. ಅದಕ್ಕಾಗಿ ವಾಕ್ಯ ಹೀಗೆ ಹೇಳುತ್ತದೆ, ನಾವು ದೇವರಿಗಾಗಿ ಈ ಭೂಮಿಯ ಮೇಲಿದ್ದೇವೆ. ನಾವು ಇಲ್ಲಿ ನಮಗಾಗಿ, ಹಣಕ್ಕಾಗಿ, ಯಾವುದಕ್ಕಾದರೂ ಅಥವಾ ಯಾರೊಬ್ಬರಿಗಾದರೂ ಇಲ್ಲ. ದೇವರು ತನಗಾಗಿ ನಮ್ಮನ್ನು ಸೃಷ್ಟಿಸಿದನು. ತನ್ನ ಸಂತೋಷ ಮತ್ತು ಮಹಿಮೆಗಾಗಿ ನಮ್ಮನ್ನು ಉಂಟು ಮಾಡಿದನು. ಎಂದೆಂದಿಗೂ ಆತನನ್ನು ತಿಳಿದುಕೊಳ್ಳುವುದಕ್ಕಾಗಿ, ಪ್ರೀತಿಸುವುದಕ್ಕಾಗಿ ಮತ್ತು ಆತನಿಗೆ ವಿಧೇಯರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದನು. ನಿತ್ಯನಾದ ದೇವರು ಪ್ರತಿಯೊಬ್ಬರಿಗೆ ಒಂದು ನಿತ್ಯವಾದ ಆತ್ಮವನ್ನು ಕೊಟ್ಟಿದ್ದಾನೆ. ದೇವರೊಂದಿಗೆ ಇಂದು, ನಾಳೆ ಮತ್ತು ನಿತ್ಯತ್ವದುದ್ದಕ್ಕೂ ಒಂದು ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ನಾವು ಹೊಂದಿರಬೇಕೆಂಬುದು ಆತನ ಚಿತ್ತವಾಗಿದೆ. ಈ ಕಾರಣಕ್ಕಾಗಿ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. ಮನುಷ್ಯನಿಗಾಗಿ ಇರುವಂತಹ ದೇವರ ಉದ್ದೇಶವನ್ನು ನಮಗೆ ಜ್ಞಾಪಿಸುವಂತಹ ಪರಿಶುದ್ಧ ವಾಕ್ಯಗಳ ಈ ವಚನದಿಂದ ನಿಮಗೆ ನಾವು ಹಾರೈಸಿ ಬೀಳ್ಕೊಡುತ್ತೇವೆ. ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮಾರ್ಕನು ಬರೆದ ಸುವಾರ್ತೆ 12:30 ಬರೆಯಲ್ಪಟ್ಟಿದೆ. ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮೊದಲನೆಯ ಮನುಷ್ಯರಾದ ಆದಾಮ ಮತ್ತು ಹವ್ವ ಇವರುಗಳ ಕುರಿತಾಗಿ ಕಲಿತುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿಕೊಟ್ಟಿರುವ ದೊಡ್ಡದಾದ ಆಜ್ಞೆಯ ಅರ್ಥ ಮತ್ತು ಪ್ರಾಮುಖ್ಯತೆಯೊಳಗೆ ಸೂಕ್ಷ್ಮ ಪರಿಜ್ಞಾನವನ್ನು ನಿಮಗೆ ದಯಪಾಲಿಸಿ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು.